ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತೃಷಿ ತಮೋಬಂಧ ಮೋಕ್ಷಾಚ್ಯ ಯಸ್ಮಾತ್ ಕಸ್ಯ ಶ್ರೀ ಜನ್ಮ ವಿಷ್ಣುರ್ವ್ಯಸ್ತಸ್ತಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಹೇಳ್ತಾ ಧರ್ಮ ಕ್ವಚಿತ್ತಸ್ಯ ನ ಭೂತ ಸಕೃತಂ ತ್ಯಾಗ ಕ್ವಚಿತ್ತಚ್ಚ ನ ಮುಕ್ತಿ ಕಾರಣಂ ವೀರ್ಯಂ ನ ಪುಂಸೋ ಅಸ್ತಿ ಅಜವೇಗ ನಿಷ್ಕೃತಂ ನಹಿ ದ್ವಿತೀಯೋ ಗುಣಸಂಗವರ್ಜಿತಃ. ಪ್ರತಿಯೊಬ್ಬರ ದೋಷಗಳನ್ನು ಹೇಳ್ತಾ ಒಬ್ಬೊಬ್ಬರ ದೋಷ ಹೇಳ್ತಾ ಈ ಬಂದ್ರೀಗ ಏನಂತ ತ್ಯಜನಂ ಕ್ವಚಿತ್ ಕ್ವಚಿತ್ ಸಂಯಮಿನ್ಯಾಂ ಧರ್ಮೋ ಅಸ್ತಿ ತಸ್ಯ ಧರ್ಮಸ್ಯ ಭೂತೇಷು ತಯಾ ನಾಸ್ತಿ ನಿರಣಕ್ರೋಶ ಅಧಿಕಾರ ಪ್ರವೃತ್ತತ್ವಾತ್. ಯಮದೇವರ ಹೆಸರೇ ಯಮಧರ್ಮ ಅಂತಾನೆ ಹೆಸರು, ಆದರೆ ಬರೀ ಕ್ರೂರ ಭಯಂಕರ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಅಂದರೆ ಅವ್ರ ಅಧಿಕಾರ ಕೊಟ್ಟಿರೋದೇ ಅದನ್ನು ಪಾಪ. ಅವ್ರು ಎಷ್ಟೇ ಕರುಣಾಳುಗಳಾಗಿದ್ರು ಕೂಡ ಕೆಲಸ ತಕ್ಕಂತೆ ಮಾಡಲೇಬೇಕು. ಕ್ವಚಿತ್ ಕಸ್ಮಿಂಚಿತ್ ತುಂಬಿಸಿ ಪುಣ್ಯಲಕ್ಷಣೋ ಧರ್ಮೋಸ್ತಿ ತಸ್ಯ ಪ್ರಾಣಿಷು ಸಹೃದಂ ದುರ್ಲಭಮಿತಿ ಸಾಮಾನ್ಯ ನಿಷೇಧೋವ. ಕೆಲವು ಭಾರಿ ಧರ್ಮಿಷ್ಠರಾಗಿದ್ದರೂ ಕೂಡ ಕ್ರಿಯರ್ಲಾಗಿರ್ತಾರೆ, ಅದನ್ನು ನೋಡಿದ್ವಿ ಎಷ್ಟೋ ಸಲನೆ. ಯಮದೇವರು ಅಧಿಕಾರ ವಶಾತ್ ಆಗಿ ಮಾಡ್ತಾರೆ. ಎಷ್ಟೋ ಜನಗಳಿಗೆ ಒಮ್ಮೆ ಕಾರುಣ್ಯ ಇದ್ದರೂ ಕೆಲವು ಕಡೆಗೆ ಅವರಿಗೆ ದೋಷ ಇರಬಹುದು. ತಚ್ಚ ತ್ಯಜನಂಚ ಅರ್ಥಿಭ್ಯೋ ದೇವತಾದಿಭ್ಯೋ ವಾ. ಕೆಲವರು ತ್ಯಾಗ ಭಾರಿ ತ್ಯಾಗ ಮಾಡ್ತಾರೆ, ಮುಕ್ತಿ ಕಾರಣ ಆಗೋದಿಲ್ಲ. ಯಾತಕ್ಕೆ ಅಂದರೆ ಎರಡು ಕಾರಣಕ್ಕೆ. ಒಂದು, ನ್ಯಾಯಾರ್ಜಿತ ಸಂಪಾದನೆ ಆಗಿರೋದಿಲ್ಲ. ಎಷ್ಟೇ ದಾನ ಮಾಡಿದರೂ ಕೂಡ ಆ ಸಂಪಾದನೆ ಮೂಲನೇ ಏನದು ಸರಿಯಲ್ಲ, ಅದರಿಂದ ಬರೋದಿಲ್ಲ. ಕೆಲವು ನ್ಯಾಯಾರ್ಜಿತ ಮಾಡಿದರೂ ಕೂಡ ಅನುಸಂಧಾನ ಇಲ್ಲ ಅವರಿಗೆ, ವಿಷ್ಣು ಭಕ್ತಿಯಾದ ಅನುಸಂಧಾನ ಇಲ್ಲ, ಜ್ಞಾನಪ್ರಾಪ್ತಿ ಅನುಸಂಧಾನ ಇಲ್ಲ. ಬರೀ ಏನಿದೆ ಅವರಿಗೀಗ ಕೀರ್ತಿ ಬಂದರೆ ಸಾಕಷ್ಟೇ. ಅಷ್ಟು ಕೀರ್ತಿ ಬಂದು ಟ್ಯಾಕ್ಸ್ ಅವಾಯ್ಡ್ ಆಗಬೇಕು, ಎರಡೆರಡು ಅಷ್ಟವರು ಬರ್ತಿರ್ತಾರೆ. ಅವ್ರು ಕೂಡ 50,000 ಸಿಜಿ ಕೊಡ್ತೀರಾ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? 20,000 ಕೊಟ್ಟರೆ ತಪ್ಪಲ್ಲ, 50,000 ಕೊಟ್ಟರೆ 25,000 ಕೊಡ್ತೀವಿ ಅಂತ. ಅವಾಗ ಏನು ಹೇಳಬೇಕು? ನೀನು ತಪ್ಪಿಸ್ಕೊತೀಯ, ನಾವು ತಪ್ಪಿಸಿದ್ದೆ, ಸಿಕ್ಕಾಕೋಬೇಕಾ? ಅರ್ಥ ಅದು ಎಷ್ಟು ಲಾಂಗ್ ಲಾಜಿಕ್ ಅದು, ಅದು ತಪ್ಪದು. ಅದು 25 ಅದು ತಪ್ಪಲ್ಲ. ಯಾಕೆ ತಪ್ಪಲ್ಲ? ಅದು ನ್ಯಾಯವಾದ ಮಾರ್ಗ ಅದು. ಆ ನ್ಯಾಯ ಏನು, ಯಾವ ಹೋಲ್ ಮೆಥೆಡ್ ಇಲ್ಲ ಅದರಲ್ಲಿ. ಇಹ ಪರ ಎರಡು ಆಗ್ಬೋದು, ಏನು ತಪ್ಪಲ್ಲ. ಟ್ಯಾಕ್ಸ್ ಸೇವಿಂಗೇ ಕೊಟ್ಟು ಮಾತ್ರಕ್ಕೇನೆ ಏನಾಗಬೇಕಾಗಿಲ್ಲ? ಆ ಉದ್ದೇಶ ಅದೇ ಆಗಬೇಕಾಗಿಲ್ಲ. ಲೌಕಿಕವಾಗಿ ಟ್ಯಾಕ್ಸ್ ಸೇವಿಂಗ್ ಅಷ್ಟ, ಆಧ್ಯಾತ್ಮಿಕವಾಗಿ ಧ್ಯಾನ. ಕೆಲವರಿಗೆ ಅಷ್ಟೇ ಇದ್ರೆ ತಪ್ಪದು. ಇಲ್ಲ, ಇಷ್ಟೇ ಇತ್ತು ನಮಗೆ, ದೇವ್ರ ಮೇಲೆ ನಂಬಿಕೆ ಏನೂ ಇಲ್ಲ, ಟ್ಯಾಕ್ಸ್ ಉಳಿತೆ ಅಂತ ಅಷ್ಟೇ ಕೊಡ್ತೇನೆ, ಅವಾಗ ಹೋಯ್ತು ಪುಣ್ಯ. ಅವ್ರು ಲೋಕದ ಟ್ಯಾಕ್ಸ್ ಉಳಿತೆ ಹೊರತು ಪುಣ್ಯ ಬರಲಿಲ್ಲ. ಬಟ್ ಅದು ಬಂತಲ್ಲ, ಅದು ಭಾರಿ ಪುಣ್ಯ. ಎರಡು ಪುಣ್ಯ ಆಯ್ತು. LTC ತೊಗೊಂಡೋದು ಮಾತ್ರಕ್ಕೇನೆ ಪುಣ್ಯ ಬರೋದಿಲ್ಲ ಅಂತ ಏನಲ್ಲ. ಕೆಲ LTC ಲ್ಯಾಪ್ಸ್ ಆಗ್ತದೆ ಅಂತ ಬದರಿ ಹೋಗ್ತಾರೆ, ಅದು ತಪ್ಪು. LTC ಲ್ಯಾಪ್ ಆಗಿ ಬದರಿ ಹೋಗಬಾರ್ದು. LTC ಬಂತು ಬದರಿ ಆಯ್ತು, ಅದು ತಪ್ಪಲ್ಲ. ಅದು ಇನ್ನು ಆ ದುಡ್ಡು ಬೇರೆಯವ್ರಿಗೆ ಉಪಯೋಗಿಸ್ಬೋದು. ಅವನೇನು ದುಡ್ಡು ಉಳಿತಲ್ಲ, ಅಲ್ಲೇ ಒಳ್ಳೆ ಒಳ್ಳೆ ರೀತಿ ಕೆಲಸ ಮಾಡಕ್ಕೆ ಬರುತ್ತೆ. ಆದ್ದರಿಂದ ತಪ್ಪಲ್ಲ ಅದು. LTC ಅವೈಲ್ ಮಾಡ್ಕೊಳ್ಳೋದೇ ತಪ್ಪಲ್ಲ, ಅದಕ್ಕೋಸ್ಕರ ಮಾಡಿದರೆ ತಪ್ಪು. ಬದರಿಗೆ ಹೋಗೋರು ಕೂಡ ಯಾವ ಏನು ಕೆಲಸನೂ ಮಾಡೋದು, ಸುಮ್ಮನೆ ದುಡ್ಡು ಲ್ಯಾಪ್ ಹೋಗಿ ಬಂದರೆ ಆಗ ಒಂದು ಸೈಟ್ ಸೀನ್ ನೋಡ್ಕೊಂಡು ಬಂದುಬಿಡ್ತಾರೆ. ದರ್ಶನ ಕೂಡ ಮಾಡೋದಲ್ಲಿ ಕೆಲವರು ಅಂಥವ್ರು ದರ್ಶನ ಕೂಡ ಮಾಡದೆ ಬರೋರು ಇರ್ತಾರೆ. ಅದು ಸುಮ್ಮನೆ ಸೈಟ್ ಸೀಯಿಂಗ್ ಅಷ್ಟೆ, ಅದಕ್ಕೆಲ್ಲ ಪುಣ್ಯ ಬರೋದಿಲ್ಲ. ಇಲ್ಲಿ ಅದನ್ನು ದೃಷ್ಟಾಂತ ಕೊಡ್ತಾರೆ. ನ್ಯಾಯಾರ್ಜಿತ ವಿತ್ತವಾಗಿದ್ದರೂ ಕೂಡ ಮುಕ್ತಿಗೆ ಕಾರಣ ಯಾತಕ್ಕಾಗಲಿಲ್ಲ, ಭಗವದ್ ಅರ್ಪಣ ಬುದ್ಧ್ಯಾಮ್ನ ಅನುಷ್ಠಿತತ್ವ, ಭಗವದ್ ಅರ್ಪಣ ಬುದ್ಧಿನೇ ಇಲ್ಲ, ಅದರಿಂದಾಗಿನೆ ಹೊರಟೋಯ್ತು. ಹಾನ ಉಪಾದಾನ ಕೆಲವು ಓಪನ್ ಆಗಿ ಹೇಳ್ತಿರ್ತಾರೆ. ಮಠದ ರೊತ್ತಡಿಗೆ ಮಾಡಿರ್ತಾರೆ, ರೊತ್ತಡಿಗೆ ಆಗಿರುತ್ತೆ, ರೊತ್ತಡಿಗೆ ಮಾಡಿ ಅಯ್ಯೋ ಅವ್ರು ಮಾರಾಯ ಸಿಕ್ಕಾಕೊಂಡ್ಬಿಟ್ಟೆ ಅಂತಾನೆ ಹೊರತು ಏನಂಬೋದಿಲ್ಲ. ಇವತ್ತು ಒಂದೇ ಸಾರಿ ಮಾಡಿದೆ ಎಂಬುದಿಲ್ಲ, ಗೊತ್ತಿದ್ರೆ ಬರ್ತೇನೆ ಇದ್ದಿಲ್ಲ, ನಿರ್ವಾಯಿಲ್ಲ ಆಗೋಯ್ತು, ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಪುಣ್ಯ ಬರೋದು, ಪುಣ್ಯ ಕೂಡ ಏನಾಯ್ತೆ, ಭಗವಂತ ಬಲವಂತದ ಮಾಗಸ್ನಾನ ಕೂಡ ಏನಾಯ್ತು ಅವರಿಗೆ, ಮಿಸ್ ಆಯ್ತು. ಏನು ನನಗೆ ಗೊತ್ತಿರಲಿಲ್ಲ, ಬಂದೆ ಆಯಿತು, ಈ ಬೆಟ್ಟಿಗಾರು ವ್ರತ ಆಯ್ತಲ್ಲ ಬಿಡು ಅಂತ ಅಂದ್ರೆ ಅಷ್ಟಾದ್ರು ಸಂತೋಷ ಪಡೋದಿಲ್ಲ. ಇತಿ ವಚನ. ಹಾನ ಉಪಾದಾನಾತ್ ವಿಲಕ್ಷಣ ತ್ಯಾಗಾಧಿಕಾರಿತ್ವಾತ್ ವಾಯುರಪಿ ಮುಕ್ತಿ ಕಾರಣಂನ. ಇನ್ನು ವಾಯುದೇವರು ಕೂಡ ಎಷ್ಟೇ ಮಾಡಿದರೂ ಕೂಡ ಮುಕ್ತಿ ಕೊಡೋರಲ್ಲ, ವೆರಿ ಇಂಪಾರ್ಟೆಂಟ್. ಅದು ಮುಕ್ತಿ ಕೊಡೋ ದೇವರೊಂದೇನೆ, ಮುಕ್ತಿಗೆ ಕಾರಣರಾಗ್ತಾರೆ ಇವರು. ಆದರೆ ಡೈರೆಕ್ಟ್ ಮಾಡಬೇಕಾದ ದೇವರೇ ಕೊಡಬೇಕು. ವಾಯುದೇವರಿಗೆ ಮಹಿಮೆನೂ ಇದೆ, ಲಿಮಿಟೇಷನ್ನೂ ಇದೆ. ಹಾನ ಉಪಾದಾನಾತ್ ವಿಲಕ್ಷಣ ತ್ಯಾಗಾಧಿಕಾರಿತ್ವಾತ್ ವಾಯುರಪಿ ಮುಕ್ತಿ ಕಾರಣಂನ. ಯಾತಕ್ಕೆ ಮೋಕ್ಷದಷ್ಟು ಜನಾರ್ದನ ಇತಿ ವಚನಾದ್ವಾ. ಅನೇನ ವಾಯುರ್ಲಕ್ಷ್ಯತೆ. ಈಗ ವಾಯುದೇವರು ಕೂಡ ನನಗೆ ವರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಕ್ವಚಿತ್ ಪುಂಸೋ ವೀರ್ಯಂ ತಾಪಾದಿ ದುಃಖ ನಿವಾರಕಮಸ್ತಿ ತದಜವೇಗ ನಿಷ್ಕೃತಂ ನ ಕಾಲಚಕ್ರ ವಿಜಯಿ ನ ಭವತಿ. ಇನ್ನು ಕೆಲವರು ಭಾರಿ ಸಾಮರ್ಥ್ಯ ಹೊಂದಿರ್ತಾರೆ. ದುರ್ಯೋಧನ ಎಂಥ ಸಾಮರ್ಥ್ಯ ಇತ್ತು, ಅಥವಾ ಲೋಕದಲ್ಲೇ ಭಾರಿ ಮಹಾಮಹಾ ಶಕ್ತಿವಂತರಿರ್ತಾರೆ, ವಯಸ್ಸಾಗಿ ಹೋಗುತ್ತೆ, ಏನು ಮಾಡೋಕ್ಕೆ ಬರೋದಿಲ್ಲ, ಎದ್ರೆ ಕೂಡಕ್ಕೆ ಬರೋದಿಲ್ಲ, ಕೂಡಲೇ ನಿಲ್ಲಕ್ಕೆ ಬರೋದಿಲ್ಲ, ಒನಪ್ಪಿಸಿ ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು, ಬರೋದಿಲ್ಲ. ಯಾಕೆ? ಅಜವೇಗ ನಿಷ್ಕೃತಂ, ಕಾಲದ ವೇಗ ಅವ್ರನ್ನ ಕಟ್ಟಿ ಹಾಕ್ಬಿಡೋದು. ಕಾಲ ಪ್ರವಾಹ ಏನು ಮಾಡುತ್ತೆ? ಅವ್ರನ್ನ ಕೆಲಸಕ್ಕೆ ಬಾರದಂತೆ ಮಾಡಿ ಹಾಕ್ಬಿಡೋದು. ಅಂದರೆ ಅದು ಕಾಲಗೆಲ್ಲ ಶಕ್ತಿ ಅವರಿಗಿಲ್ಲ, ಎಲ್ಲ ಕಾಲದಲ್ಲೂ ಕೂಡ ಆ ಸಾಮರ್ಥ್ಯ ಮೇಂಟೈನ್ ಮಾಡೋದು ಸಾಮಾನ್ಯ ಅಲ್ಲ. ಅನೇನ ಚಂದ್ರೋ ನಿವಾರಿತ, ಚಂದ್ರ ಏನ್ ಮಾಡ್ತಾನೆ? ಚಂದ್ರನ ಯಾವ ದೃಷ್ಟಾಂತ ಕೊಟ್ಟರು ಅಂದ್ರೆ, ಹುಣ್ಣಿಮೆ ಚಂದ್ರ ಹೊಡಬಡ ಹೊಡಿತಾ ಇದ್ದಾನೆ, ಆಮೇಲೆ ಶುರುವಾಯ್ತು, ಬುಕ್ಕಾಗ್ಲಿಕ್ಕೆ ಶುರುವಾಗ್ತಾನೆ, ಕಚ್ಚು ಬೆಳಕನ್ನು ನಿಲ್ಸಿಬಿಡ್ತಾನೆ. ಅದು ಅಜವೇಗ ನಿಷ್ಕೃತಂ, ಕಾಲದ ಮಹಿಮೆಯಿಂದಾಗಿನೇ ಇವತ್ತು ಅಷ್ಟಮಿ ಪೂರ್ಣಚಂದ್ರ ನೋಡಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಪೂರ್ಣಚಂದ್ರ ಒಂದಿವಸ ಮಾತ್ರ ನೋಡಕ್ ಸಾಧ್ಯ, ಉಳಿದಂತೆ ಪೂರ್ಣತೆ ಇಲ್ಲ. ಯಾಕೆ? ಅಜವೇಗ ನಿಷ್ಕೃತಂ, ಕಾಲದ ವೇಗಕ್ಕೆ ಕ್ಷೀಣನಾಗ್ತಾನೆ. ಕ್ಷೀಣ ಕ್ಷೀಣ ಪ್ರವಿಶತಿ ಇತಿ ವಚನ. ಗುಣಸಂಗವರ್ಜಿತೋ ದ್ವಿತೀಯೋ ನಹಿ ಹರಿಮಿನೇತಿ ಶೇಷ. ಈ ರೀತಿ ಗುಣಸಂಗವರ್ಜಿತ ಅಂದ್ರೇನು? ನೋಡಿದ ನಿರ್ಗುಣ ಬ್ರಹ್ಮ ಕಂಡ ಕಾಣಿಸ್ತದೆ, ಹಾಗಲ್ಲ. ಪ್ರಕೃತಿಯ ಗುಣಗಳ ಸಂಘರಹಿತನಾದವನು ದೇವರೊಬ್ಬನೇ. ಪ್ರಕೃತಿಯ ಗುಣಗಳ ಸಂಪರ್ಕ ಹೊಂದದೇ ಇರೋನು ಯಾರು ಅಂದರೆ, ಸ್ವಾತಂತ್ರ್ಯನ ದೇವರೊಬ್ಬನೇ. ಅನಂತರ ಮಹಾಲಕ್ಷ್ಮಿ, ಇಬ್ಬರು ಮಾತ್ರ ಗುಣವರ್ಜಿತರು. ಸ್ವಾತಂತ್ರ್ಯ ತಗೊಂಡ ದೇವರೊಬ್ಬನೇ ಗುಣವರ್ಜಿತ. ಇವರೆಲ್ಲ ಗುಣಕ್ಕೆ ಒಳಗಾದವರಾದ್ರಿಂದ ಇವ್ರು ನನಗೆ ಬೇಕಿಲ್ಲ. ಈ ಗುಣಕ್ಕೆ ಒಳಗಾಗೋದು ನಿಜವಾದ ಗುಣ ಅಲ್ಲ. ಆದ್ದರಿಂದ ಈ ನಿಜಕ್ಕೆ ಗುಣವಾದಾಗ ಅದು ಗುಣ ನಿಮಿತ್ತವಾಯಿತು, ನ್ಯಾಚುರಲ್ ಆಗೋದಿಲ್ಲ, ಆದ್ದರಿಂದ ನನಗೆ ಬೇಡ ಅಂತ ಹೇಳ್ತಾರೆ. ಕ್ವಚಿತ್ ಚಿರಾಯುಹ ನಹಿ ಶೀಲ ಮಂಗಲಂ ಕ್ವಚಿತ್ ತದಪ್ಯಸ್ತಿ ನವೇದ್ಯಮಾಯುಷ ಯತ್ರೋಭಯಂ ಕುತ್ರ ಚ ಸೋಪ್ಯಮಂಗಲ ಸುಮಂಗಲ ಕಶ್ಚನ ಕಾಂಕ್ಷತೆ ಹಿಮಾಂ. ಕ್ವಚಿತ್ ವಸ್ತುನಿ ಚಿರಾಯುರಸ್ತಿ ಚೇತ್ ತಸ್ಯ ಶೀಲಮಂಗಲಂ ನಹಿ ಚಿರಜೀವಿವತ್. ಉದಾಹರಣೆ, ಅಶ್ವತ್ಥಾಮಾಚಾರ್ಯ ಇದ್ದಾರೆ, ಮಾಡಿ ಚಿರಂಜೀವಿಗಳು, ಆದರೆ ಕೃಷ್ಣನ ಮಾತನ್ನೇ ಕೇಳಲಿಲ್ಲ, ಮಂಗಲ ಕಾರಣತ್ವ ಬರಲಿಲ್ಲ ಅವರಲ್ಲಿ. ಆ ರೀತಿ ಕ್ವಚಿದ್ ವಸ್ತುನಿ ಚಿರಾಯುರಸ್ತಿ ಚೇತ್ ತಸ್ಯ ಶೀಲಮಂಗಲಂ ನಹಿ ಚಿರಜೀವಿವತ್. ಕ್ವಚಿತ್ ವಸ್ತುನಿ ತೀಲಮಪಿ ಅಸ್ತಿ. ಇನ್ನೂ ಕೆಲವರು ಭಾರಿ ಇದಾಗಿದ್ದಾರೆ, ಆಯುಷ್ಯನೂ ಇದೆ, ಒಳ್ಳೆ ಮಂಗಳಕರ ಸ್ವಭಾವನೂ ಇದೆ. ಆದರೆ ಕೆಲವರಿಗೆ ಮಂಗಳ ಸ್ವರೂಪ ಇದ್ರೆ ಆಯುಷ್ಯ ಇಲ್ಲ, ಆಯುಷ್ಯ ಇದ್ರೆ ಮಂಗಳ ಸ್ವರೂಪ ಇಲ್ಲ. ಸತ್ಯವಂತನ ಗುಣ ಹೊಗಳಿದ್ದು ಹೊಗಳಿದ್ದ ನಾರದರು. ಆದರೆ ಒಂದು ಗುಣ ದೋಷ ಇದೆ, ಒಂದು ವರ್ಷ ಮಾತ್ರ ಆಯುಷ್ಯ ಇದೆ, ಅವನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಆಯುಷ್ಯ ಇಲ್ಲ, ಆದ್ರಿಂದ ಹೊರಟೋಯ್ತು. ವಸ್ತುನಿ ತೀಲಮಪ್ಯಸ್ತಿ ತರ್ಹಿ ಆಯುಷೋ ನವೇದ್ಯಂ ಆಯುರ್ಜ್ಞಾನಂ ದುಶ್ಯಕಮಿತ್ಯರ್ಥ. ನಮಗೆ ಎರಡರ್ಥ, ಒಂದು ಆಯುಷ್ಯ ಇಲ್ಲ ಅಂತ, ಒಂದು ಆಯುಷ್ಯದ ಗ್ಯಾರಂಟಿ ಇಲ್ಲ ಅಂಬುದು ಒಂದು, ಎರಡು ಪ್ರಾಬ್ಲಮ್ಮೇ. ಗೊತ್ತಾಯ್ತಿಲ್ಲ, ಆಯುಷ್ಯ ಇಲ್ಲ ಅಂತ ಹೇಳಿದ್ರು ಸತ್ಯವಾನನೇ ಕರೆಕ್ಟೇ, ಉಳಿದವರು ಇದೆ ಅಂತ ಅರ್ಥ ಏನು, ಏನಲ್ಲ. ಅದ್ರ ಬಗ್ಗೆ ನಮಗೂ ಗ್ಯಾರಂಟಿ ಇಲ್ಲ ಅಂತ ಅಂದರೆ ಅದು ದೋಷನೇ. ಯಾಕಂದ್ರೆ ಪದಾರ್ಥ ಒಳ್ಳೆ ಪದಾರ್ಥ ನೋ ಗ್ಯಾರಂಟಿ ಅಂದ್ಬಿಡ್ತಾನೆ. ಆ ಟೈಪ್ ಬಂದರೆ 10 ವರ್ಷ ಬೇಕಾದ್ರೆ ಇರ್ಬೋದು, ಇವತ್ತೇ ಹೋದರೂ ಹೋಗ್ಬೋದು, ಕೆಲವು 1 ವರ್ಷ ಬರುತ್ತೆ, ಲೋ ಕ್ವಾಲಿಟಿ ಅಷ್ಟೇ ಅದು. ಅದರಲ್ಲೇ ನಮಗೆ ಅದು 1 ವರ್ಷ ಅವ ಲಿಮಿಟೇಷನ್ನು, ಎನಿ ಟೈಮ್ ಹೋಗೋದು ಲಿಮಿಟೇಷನ್ನೇ. 10 ವರ್ಷ ಆದರೆ ಲಿಮಿಟೇಷನ್ನೇ ತಾನೆ, ಅದೇನು ಶಾಶ್ವತ ಆಗಲಿಲ್ಲಲ್ಲ. ಈ ದೋಷ ಇದೆ. ಇದೆಲ್ಲ ಎಷ್ಟು ಉಪಯುಕ್ತ ಅಂದರೆ, ಹೇಗೆ ವಸ್ತುಗಳನ್ನ ನೋಡಬೇಕು ಅಂತ ಹೇಳ್ಕೊಡ್ತಾರೆ. ನೂರಂ ತಪೋ ಯಶ್ಯ ನವಿನರ್ಜಿ ಅಂತ ಹೇಳಬೇಕಾದ್ರೆ, ಗುಣಗಳ ಜೊತೆಗೆ ದೋಷ ಹೇಗೆ ಗಡ್ಡು ಬಿದ್ದಿರುತ್ತೆ ಎಂಬುದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಒಳ್ಳೆ ಶ್ಲೋಕಗಳಿವೆ. ಇಷ್ಟು ಕೂಡ ದೇವರಲ್ಲಿ ಇದೇ, ಉಳಿದವರಲ್ಲಿಲ್ಲ ಗುಣಗಳು ಎಂಬುದು ಒಂದು ಭಾಗ. ನಾವು ಪ್ರಕೃತಿಯಲ್ಲೇ ನೋಡ್ತಾ ಹೊರಟ್ರೆ ನಾವು ಯಾವುದು ಕೂಡ ದೇವರಷ್ಟು ಶ್ರೇಷ್ಠ ಅಲ್ಲ ಅನ್ನೋದಕ್ಕೆ ಇವಿಷ್ಟು ಕಾರಣಗಳು ಉಪಯುಕ್ತ ಆಗುತ್ತೆ. ಅನೇನ ಚಂದ್ರೋ ನಿವಾರಿತ ಕ್ವಚಿದ್ ವಸ್ತುನಿ ದುಶ್ಯಕಮಿತ್ಯರ್ಥ ಕುತ್ರ ಚ ಕ್ವಾಪಿ ಯತ್ರ ತಸ್ಮಿ ಯಸ್ಮಿನ್ ಪುಂಸಿ ಉಭಯಂ ಆಯುಹು ಶೀಲಂಚ ಸೋಪಿ ಪುಮಾನ್ ಅಮಂಗಲ ಗರ್ವಿತ. ಕೆಲವರಿದ್ದಾರೆ ಆಯುಷ್ಯ ಇದೆ, ಶೀಲ ಇದೆ, ಎಲ್ಲ ಇದೆ, ಭಾರಿ ಸೊಕ್ಕು ಬೇರೆ ಇದೆ, ಜೊತೆಗೆ ಅಹಂಕಾರ ಬೇರೆ ಇದೆ, ಆದ್ದರಿಂದ ಅದನ್ನು ಲೈಕ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸುಮಂಗಲ ಕಶ್ಚನ ಲೋಕ ವಿಲಕ್ಷಣೋ ಮುಕ್ತ ಜಾತಿಯೋ ಮಾಂ ಕಾಂಕ್ಷತೆ ಯದಿ ಸೋಪಿ ನಭವತಿ ಇತಿ ಶೇಷ. ಇನ್ನೊಬ್ಬನಿದ್ದಾನೆ ಮುಕ್ತ ಜಾತಿ ಏನಿದ್ದಾನೆ, ಅವನಿಗೆ ಮಹಾಲಕ್ಷ್ಮಿಯಲ್ಲಿ ಆಸಕ್ತಿನೇ ಇಲ್ಲ. ಫಸ್ಟ್ ಅವನಿಗೆ ಲಕ್ಷ್ಮೀರಮಣ ಬೇಕು, ಲಕ್ಷ್ಮೀನೇ ಬೇಕಿಲ್ಲ, ಎಲ್ಲ ಬೇಕಿದೆ, ನಾನು ನನ್ನ ಮೇಲೆ ಅಪೇಕ್ಷೆನೇ ಇಲ್ಲ ಅವನಿಗೆ. ಸೊ ಅದು ಪ್ರಯೋಜನ ಇಲ್ಲ. ಈಗ ಎಲ್ಲರನ್ನ ಅವಾಯ್ಡ್ ಮಾಡ್ತಾ ಬಂದು ಉಳಿದಿದ್ದ ಯಾರು ಅಂತ ಹೇಳ್ತಾರೆ. ಶ್ರೀ ಶುಕ ಉವಾಚ, ಆದರೆ ಅದಿಲ್ಲಿ ಹೆಸರು ಹೇಳಿಲ್ಲ ಯಾರ್ದು ಅಂತ ಹೇಳಿಬಿಟ್ಟು. ಇವರೇ ಏನು ಮಾಡಿದರು, ಎರಡರ್ಥ ಬರೀತಾ ಹೋದರು. ಇವರು ಹೀಗಿದ್ದಾರೆ ಹಾಗಿದ್ದಾರೆ ಅಂತೇಳಿ ವಾದಿರಾಜ ಸ್ವಾಮಿಗಳು ಲಕ್ಷ್ಮೀ ಶೋಭನ ಪದದಲ್ಲಿ ಬರೀತಾರೆ. ಯಾಕೆ ಹೇಳಿಲ್ಲ ಅಂದರೆ, ಎಲ್ಲ ತನ್ನ ಮಕ್ಕಳು ದೇವತೆಗಳು, ಓಪನ್ ಆಗಿ ಮರ್ಯಾದೆ ಕಳಿಬಾರದು ಅಂತ ಹೇಳಿಲ್ಲ ಅಂತ ಹೇಳಿದ್ದಾರೆ. ಹೆಸರು ಹೇಳಿಬಿಟ್ರೆ ಫಜೀತಿ ಆಗತ್ತೆ. ಕೆಲವು ಉತ್ತರ ಮೇಷ್ಟು ಕ್ವಶನ್ ಆನ್ಸರ್ ಪೇಪರ್ ಕೊಡ್ತಾ ಹೇಳ್ತಿರ್ತಾರೆ. ಕೆಲವರು ಇಂಥ ಹುಚ್ಚುಚ್ಚುತ್ರ ಬರೆದಿದ್ದಾರೆ, ಕೆಲವರು ಅಂದರೆ ಸುಮ್ಮನೆ ಇರ್ತಾರೆ. ಇವನು ಬರೆದಾರೆ ಸಿಟ್ಟು ಬಂದ್ಬಿಡುತ್ತೆ, ಇವನು ಬರೆದಾರೆ ಅಂದರೆ ಗೋಳಕ್ಕೆ ಶುರು ಮಾಡ್ತಾನೆ. ಅವನೇ ನೋಡಿ ಇವನ ಕೈ ನೋಡ್ಕೋತೀನಿ ಶುರು ಮಾಡ್ತಾನೆ. ಇಲ್ಲ ಇಲ್ಲದ ದುಃಖಪಟ್ಟು ಸೂಯಿಸೈಡ್ ಮಾಡ್ಕೊಂಡ್ರು ಸಿಗ್ತಾರೆ. ಬೈದ್ಬಿಟ್ಟಾಗ ಬಂದೆಲ್ಲ ಬಂದಿದೆ, ಹುಡುಗನ ಬೈದಿದ್ದಕ್ಕೆ ಸೂಯಿಸೈಡ್ ಮಾಡ್ಕೊಂಡ್ಬಿಡ ಮೇಷ್ಟು ಬೈದಿದ್ದಕ್ಕೆ. ಕೆಲವರು ಮೇಷ್ಟ್ರೆ ಕೊಲೆ ಮರ್ಡರ್ ಮಾಡೋರು ಇರ್ತಾರೆ ಸ್ವಭಾವ. ಅದಕ್ಕೇನು ಮಾಡೋದು, ಹೆಸರಿಡದು ಹೇಳಿದಾಗ ಅದು ಪರ್ಸನಲ್ ತಗೊಳ್ತಾನೆ. ಜನರಲೈಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ವಿಷಯ ಗೊತ್ತಾಗುತ್ತೆ, ಅದು ಬರಲ್ಲ, ಕಾಮಕ್ರೋಧಕ್ಕೆ ಕಾರಣ ಆಗೋದಿಲ್ಲ. ಅದಕ್ಕೆ ಮತ್ತು ಉಳಿದವರೇ ಇದ್ರೆ ಹೇಳಬಾರ್ದು, ತಮ್ಮವರೇ ಇದ್ದಾಗ ಹೇಳ್ಬಹುದು, ಉಳಿದವರೇ ಹೇಳಿ ಮರ್ಯಾದೆ ಹೋಗುತ್ತೆ. ನಾನು ಹೇಳ್ಬೋದಾಗಿತ್ತು, ನಾನು ತಪ್ಪು ಮಾಡಿದ್ದು ನಿಜನೇ, ಅವ್ರು ಎದುರಿಗೆ ಯಾಕೆ ಹೇಳಿದ್ರಿ ಅಂತಾರಲ್ಲ, ಹಾಗೆ ನನಗೆ ಆಮೇಲೆ ಕರೆದು ಹೇಳಿದ್ರೆ ಸರಿ ಹೋಗ್ತೀವಿ, ಇಲ್ಲ ಯಾಕೆ ಹೇಳಿದ್ರಿ, ಅದೇ ಒಂದು ದೋಷ. ಅದಕ್ಕೆ ಮಹಾಲಕ್ಷ್ಮಿ ಏನು ಮಾಡಿದ್ದಾರೆ, ದೇವತೆಗಳು ಎಷ್ಟೇ ದೋಷ ಇದ್ದರೂ ಕೂಡ ಹರಿಭಕ್ತರವರು, ಹರಿಭಕ್ತರಿಗೆ ಏನು ಮಾಡಬಾರ್ದು, ಯಾವಾಗಲೂ ಅವಮಾನ ಮಾಡಬಾರ್ದು, ಅದಕ್ಕಾಗಿಯೇ ಅವ್ರು ಮಾಡಲಿಲ್ಲ. ಗೊತ್ತಾದರೆ ಸರಿ, ತಪ್ಪಲ್ಲ, ಬರ್ದವನಿಗೆ ಗೊತ್ತಿರುತ್ತೆ ಇಂಥ ಮಾನ ಉತ್ತರ ಬರ್ದೇನೆ ಅಂತ ಹೇಳಿಬಿಟ್ಟು, ಅವ್ರಿಗೆ ಗೊತ್ತು ಫುಡ್ ಆಕ್ಟ್ ಮೇಸ್ಟರ್ ಹೆಸರು ಹೇಳಿಲ್ಲ, ನನ್ನ ದಯ ಮರ್ಯಾದೆ ಉಳಿತು ಅವನೇ ಅನ್ಕೋತಾರೆ, ನನ್ನ ಮನೆಯಲ್ಲಿ ಉಳಿಸ್ಬೇಕು, ಅದನ್ನು ಬಂದು ಥ್ಯಾಂಕ್ಸ್ ಸಾರ್ ಅಂತ ಹೇಳಿ ಹೊರಗೆ ಬಂದುಬಿಟ್ಟು ಭಾರಿ ಮರ್ಯಾದೆ ನನ್ನ ಹೆಸರು ಹೇಳಿಲ್ಲಲ್ಲ ಪುಣ್ಯ ಅಂತ ಹೇಳಿ ಆ ಮಟ್ಟಿಗೆ ಅವನು ಅರ್ಥ ಮಾಡಿಕೊಂಡೇ ಇರ್ತಾನೆ. ಆ ಉದ್ದೇಶ ಇರೋದೇ ಹಾಗೆ, 35 ಬಂದು ಒಳಗೆ ಬಂದವರೆಲ್ಲ ಫೇಲು ಅಂತ ಹೇಳಿದ ಮೇಲೆ ಮತ್ತೆ ಹೆಸರು ಹೇಳಿದ್ರೆ ಸಾರ 20 ಬಂದ ನಾನು ಸಾರದು ಎಷ್ಟು 20 ಹೇಳಿದ ಅರ್ಥ ಆಗಲಿಲ್ಲ ಅಂತ ಕೇಳ್ತಾನೆ. ಅವ್ನು ಡಬಲ್ ಬೇಡ ಆ ಮರ್ಯಾದೆ ಕಳ್ಕೊಂಡಾಗ ಲೆಕ್ಕ ಅವನು ಏನ ಲಕ್ಷ್ಮಿ ನೆನೆಯಲೇಬೇಕು ಅಂತ ಹೇಳಿದ, ಲಕ್ಷ್ಮಿ ಎಲ್ಲರೂ ನೆನೆಯಬೇಕು, ಈ ಮಧ್ಯೆ ಎಲ್ಲರೂ ನೆನೆಯಬೇಕು. ಆದ್ರೆ ಹೆಚ್ಚು ಗೌರವ ಯಾರಿಗೆ ಕೊಡಬೇಕು, ದೇವರಿಗೆ. ನಮ್ಮಲ್ಲಿ ನೋಡಿ ಹೇಗಿರ ತುಂಬ ದೊಡ್ಡ ಸಭೆ ಇರುತ್ತೆ, ಸ್ವಾಮಿಗಳು ಮುಂದೆ ಕೂತೆ ಅವರೊಬ್ಬರಿಗೆ ನಮಸ್ಕಾರ ಮಾಡಿಬಿಟ್ರೆ ಉಳಿದ ನಾನು ಮಾಡಿಲ್ಲ ಅಂತ ಯಾರೋ ಅನ್ಕೋದಿಲ್ಲ, ಮಾಡಬಾರ್ದು ಕೂಡ ಸಭೆಯಲ್ಲಿ. ಅವರೊಬ್ಬರು ಇದೇ ಸಭೆ ಗೌರವ ಕೊಟ್ಟಾಗಲ್ಲ, ಒಬ್ಬರು ಮಾಡಿದ್ರು ಆ ಹೊತ್ತಿನಲ್ಲಿ, ಅದು ಎಲ್ಲರಿಗೂ ಮಾಡಿದ್ರೆ ಆ ಅಧ್ಯಕ್ಷರಿಗೂ ಒಂದು ಮಾಡಲಿಲ್ಲ, ಮುಂದೋದ ಕತೆ ಅವನಿಗೆ ಅಯೋಗ್ಯ ಅಂತ ತೀರ್ಮಾನ ಬಿಡಿ. ಎಲ್ಲರಿಗೂ ಮಾಡಿದ್ರು ಕೂಡ ಏನು ಮಾಡಿದ್ರೆ ಮುಖ್ಯಸ್ಥನೇ ಮಾಡಲಿಲ್ಲ ಅವನು, ಮುಖ್ಯಸ್ಥ ಒಬ್ಬರೇ ಮಾಡಿದ್ರೆ ಯಾರಿಗೆ ಬಂತೀಗ, ಎಲ್ಲರಿಗೂ ಬಂದಂತೆ ಆಯ್ತು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಖ್ಯಸ್ಥ ದೇವರಾದ್ರಿಂದ ಅವರೊಬ್ಬರಿಗೆ ನಮಸ್ಕಾರ ಮಾಡಿದ್ರೆ ಉಳಿದವರು ಯಾರು ಕೂಡ ವಿರೋಧ ಮಾಡೋದಿಲ್ಲ, ಬಟ್ ಯಾವವರ ತಿರಸ್ಕಾರ ಮಾಡಿದ್ರೆ ತಪ್ಪಾಗುತ್ತೆ. ಯಾರ ಕಾರ್ಯ ಹೇಳಿದ್ರೆ ನಿಮ್ಗೆ ಮಾಡೋದಿಲ್ಲ ಅಂತ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ರೆ ತಪ್ಪಾಗುತ್ತೆ. ಅದನ್ನೇ ದಕ್ಷ ಪ್ರಜಾಪತಿ ಮಾಡಿದ ತಪ್ಪದು, ಆ ತಪ್ಪು ಮಾಡಿದ್ದಕ್ಕೆ ಆತನಿಗೆ ತುಂಬಾ ಶಿಕ್ಷೆ ಸಿಗುತ್ತೆ. ಏ ವಿ ಕ್ವಚಿತ್ ಚಿರಾಯುರ್ ನಹಿ ಸೀಲ ಮಂಗಲಂ ಕ್ವಚಿತ್ ತದಪ್ಯಸ್ತಿ ನವೇದ್ಯ ಮಾಯುಷಃ ಯತ್ರೋಭಯಂ ಕುತ್ರ ಚ ಸೋಪ್ಯ ಮಂಗಲ ಸುಮಂಗಲ ಕಶ್ಚನ ಕಾಂಕ್ಷತೇ ಹಿ ಮಾಂ. ಇಷ್ಟೇಳಿ ಶ್ರೀ ಶುಕ ಉವಾಚ, ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ಬುವರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷ ಮೀಪ್ಸಿತಂ. ಏವಂ ವಿಮೃಶ್ಯ ಅವ್ಯಭಿಚಾರಿ ಸದ್ಗುಣಂ, ವೆರಿ ಇಂಪಾರ್ಟೆಂಟ್, ಸದ್ಗುಣ ಇರಬೇಕು, ಅದು ಎಂದೂ ಬಿಟ್ಟು ಹೋಗಬಾರದು. ಅಂಥವನು ಯಾರು, ಸದ್ಗುಣ ಇದೆ ದೋಷ ಇದೆ ಮುಗಿದೋಯ್ತು, ತಪ್ಪಿ ಅಲ್ಲೇ ಹೊರಟೋಯ್ತು. ಆದರೆ ಗುಣ ಇದೆ ದೋಷ ಇಲ್ಲ, ಆ ಗುಣ ನಿತ್ಯ ಅಲ್ಲ, ಅದೇ ಒಂದು ದೋಷ ಆಯಿತು. ದೇವರಲ್ಲಿ ಹೇಗಿದೆ ಅಂತ ಕೇಳಿದರೆ ಗುಣಗಳು ಯಾವಾಗಲೂ ಇದೆ, ಎಂದೂ ಬಿಟ್ಟು ಹೋಗೋದಿಲ್ಲ, ದೋಷ ಇಲ್ಲೇ ಇಲ್ಲ. ಅಂಥವ್ರು ಯಾರು ಅಂದರೆ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ, ಅಂತ ಸದ್ಗುಣಗಳಿಗೆ ನೆಲೆಯಾದಂತಹ ತನಗೂ ಆಶ್ರಯ ಕೊಡತಕ್ಕಂತಹ ತನ್ನನ್ನೇ ತಾನು ಆಚರಿಸಿಕೊಂಡಿರತಕ್ಕ ಸ್ವತಂತ್ರನಾದಂತಹ ವರ ಬೇಕು ಅಂತ ಹೇಳಿ ರಮಾ ಮುಕುಂದಂ ಓವರೇ, ರಮಹಾಲಕ್ಷ್ಮಿ ನಾರಾಯಣನನ್ನೇ ಒರಿಸಿಬಿಟ್ಲು ಅಂತ ಹೇಳ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರೋ ಪದ. ಸಮುದ್ರದಲ್ಲಿ ಹುಟ್ಟಿದಂತಹ ಮಹಾಲಕ್ಷ್ಮಿ ನಾರಾಯಣ ಹತ್ರ ಹೋದ್ಲು, ಆದ್ರಿಂದ ನಾವು ಕಷ್ಟಪಟ್ಟು ಮಾಡಿದ ಸಂಪಾದನೆ ಎಲ್ಲಿ ಹೋಗಕ್ಕೆ ಇಷ್ಟಪಡುತ್ತೆ ಯಾವಾಗಲೂ ಕೂಡ ನಾವು ಯೋಚನೆ ಮಾಡ್ತೇವೆ, ಇಷ್ಟು ದುಡ್ಡು ಇದೆ ಅದು ವರ್ತ್ ಆಗ್ಬೇಕು, ಅದು ಖರ್ಚು ಮಾಡಿದ್ಮೇಲೆ ಏನಾಗ್ಬೇಕು, ಅದು ವರ್ತ್ ವರ್ತ್ ಅನ್ನೋ ಪದ ಇದೆಯಲ್ಲ, ವರ್ತ್ ಅಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡಿದಕ್ಕೆ ಉಪಯೋಗ ಆಗ್ಬೇಕು, ಅದಕ್ಕೆ ನಾವು ಯೋಚನೆ ಮಾಡ್ತಾ ಹೋಗ್ಬೇಕು. ಯಾವುದಕ್ಕೆ ನಾವು ಬೇರೆಯವ್ರಿಗೆ ಉಪಯೋಗಿಸಿದ್ರು ಕೂಡ ಏನದು, ಅನಿತ್ಯ ಪದಾರ್ಥಕ್ಕೆ ಉಪಯೋಗಿಸ್ದಾಗ ಆಗುತ್ತೆ. ಯಾವುದಕ್ಕೆ ಉಪಯೋಗಿಸ್ಬೇಕು, ಯಾವಾಗಲೂ ನಿತ್ಯ ಪದಾರ್ಥಕ್ಕೆ ಉಪಯೋಗಿಸ್ಬೇಕು, ನಿತ್ಯ ಪದಾರ್ಥ ದೇವರೊಬ್ಬರೇನೆ, ಆದ್ರಿಂದ ಯಾವಾಗಲೂ ಕೂಡ ಏನಂತ ಕೃಷ್ಣಾರ್ಪಣ ಅಂತ ಅದಕ್ಕೋಸ್ಕರ ಕೃಷ್ಣ ಒಬ್ಬನೇ ನಿತ್ಯನಾದ್ರಿಂದಾಗೇನೆ ಅದಕ್ಕೆ ಉಪಯೋಗಿಸಿದ್ರೆ ಭಾರಿ ದೊಡ್ಡದಾಗುತ್ತೆ. ಯಾರು ಮಾಡಬೇಕಾದ ಯಾವುದೇ ಸೇವೆಗಳಲ್ಲಿ ಕೂಡ ಆ ಯೋಚನೆ ಮಾಡ್ತಾ ಇರಬೇಕು, ಇದು ಜ್ಞಾನಕಾರ್ಯಕ್ಕೆ ಲಿಂಕ್ ಆಗುತ್ತೋ ಇಲ್ಲೋ. ಜ್ಞಾನಕಾರ್ಯಕ್ಕೆ ಲಿಂಕ್ ಆದ ತಕ್ಷಣ ಅದ್ರ ರೀತಿ ಚೇಂಜ್ ಆಗ್ಬಿಡು. ನೋದೇ 100 ರೂಪಾಯಿನೇ, ಭಿಕ್ಷಕನಿಗೆ 100 ರೂಪಾಯಿ ಕೊಟ್ಟ, ಸ್ಟೂಡೆಂಟಿಗೆ 100 ರೂಪಾಯಿ ಕೊಟ್ಟ, ಇವನು ಎಕ್ಸಾಮ್ ಬಂದು ಪುಸ್ತಕ ತೊಗೊಂಡು ಎಷ್ಟು ಉಪಯೋಗ ಆಗೋಯ್ತು. ಅವ್ರು ಬರೀ ಅವ್ನು ನೋಡಿದ ಅವ್ನು ಸಿನಿಮಾಗೆ ಬೇರೆ ಹೋಗ್ಬಿಟ್ಟೆ, ಮತ್ತೆ ಗೋವಿಂದ ಕ್ಲಬ್ಗೆ ಹೋಗಿ ಅದ್ರೂ ಕಳ್ಕೊಂಡ್ಬಿಟ್ಟ. ಅದು ಅದೇ ದುಡ್ಡೆ ಮಿಸ್ಯೂಸ್ ಆದರೆ ಹೇಗಿರುತ್ತದೆ, ಲಿಮಿಟೆಡ್ ಯೂಸ್ ಮಾಡ್ಕೊಂಡ್ರೆ ಹೇಗಿರುತ್ತೆ. ಇನ್ನೊಂದು ಮಿಸ್ಯೂಸ್ ಏನು ಮಾಡಲಿಲ್ಲ, ಊಟ ತೊಗೊಂಡು ಹೋಟೆಗೆ ಹೊಟ್ಟೆ ತೊಗೊಂಡು ತಿಂದು ಹಾಕ್ಬಿಟ್ಟ ಮುಗಿದ ತಕ್ಷಣ. ಮುಂದಿನ ಪರ್ಪಸ್ ಇಲ್ಲ, ಇವ್ನು ಓದಿ ಸ್ಕೂಲಿಗೆ ಹೋದ, ಎಷ್ಟು ಡಿಫ್ರೆನ್ಸ್ ಬರ್ತದಾಗ. ಅದು ಆ ರೀತಿ ಯೋಚನೆ ಮಾಡಲಿಕ್ಕೆ ಹೊರಟ್ರೆ ಎಷ್ಟು ಹಾರಿ ಪುಣ್ಯ ಬರುತ್ತೆ, ಮೊದಕ್ಕೆ ಸಾಕ್ಷಿ. ಮಹಾಲಕ್ಷ್ಮೀ ದೇವಿ ಹಾಗೆ ಮಾಡಿದ್ರು ಒಂದು, ಒಂದೇ ನಮ್ಮದಿರೋ ಸಂಪತ್ತು ಯಾವಾಗಲೂ ಕೂಡ ದೇವ್ರ ಕಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇರುತ್ತೆ ಅಂದ್ರೆ ಒಂದೇ ಮುಕುಂದಂ ನಿರಪೇಕ್ಷ ಮೀಪ್ಸಿತಂ. ಆದರೆ ದೇವರು ಎಂಥವನು ಅಂದರೆ ತನಗೆ ಭಾರಿ ಬೇಕು, ದೇವ್ರಿ ಮಾತ್ರ ತಾನು ಬೇಡೇ ಬೇಡ, ನಿರಪೇಕ್ಷಂ ಸ್ವರತೋಪಿ ಚಾಗ್ರೆ. ಮಹಾಲಕ್ಷ್ಮಿ ಇದರಿಂದ ಏನು ಪಟ್ರು ಅಂದರೆ ಸಂತೋಷಪಟ್ಟರೆ ಹೊರತು ದುಃಖ ಪಡಲಿಲ್ಲ, ನನ್ನನ್ನು ಅಪೇಕ್ಷೆ ಪಡೋದಿಲ್ಲ ನಾರಾಯಣ, ಅವನು ಅನುಗ್ರಹ ಮಾಡ್ತಾನೆ ಆದ್ದರಿಂದ ಬೇಕು ಅಂತ ಒಪ್ಕೊಂಡ್ರು. ಈ ರಮಾವೇದಿ ಏನು ಜ್ಞಾನ ಇದೆ ಈಗ, ನನ್ನ ಮೇಲೆ ದೇವರಿಗೆ ಅಪೇಕ್ಷೆ ಇದೆ ಆದ್ದರಿಂದ ತನ್ನ ಮೇಲೆ ಡಿಪೆಂಡೆಂಟ್ ಅಂತ ಭ್ರಮೆ ಆತನಿಗೆ ಹಾಕಿಗಿಲ್ಲ, ಅದು ತುಂಬ ಮುಖ್ಯ. ರಮಾದೇವಿ ಗೊತ್ತಿದ್ದೇ ಹಾಗೆ ಮಾಡಿರೋದು. ಮುಕುಂದಂ ನಿರಪೇಕ್ಷ ಮೀಪ್ಸಿತಂ, एवम् इन्द्रिया इन्द्रादीनपि मिमृश्य दोषानुक्त्वा रमा मुकुन्दम् परम पदम पौरे इत्यन्वय परमात्मन पतियनि बलसदु लक्ष्मी स्वयंवर अंत अव्यभिचारिणो नातिव्याप्ता सन्तः अव्याप्ति असंभवाख्य दोषरहिता गुण लक्षणानि यस्य सा तथातम असंभवी इरबारदु असंभवी इल्लद गुण अव्याप्ति अंद्रे ओम्मिरोदु होगोदु व्यभिचारदे बेरे कडे इरोदु इंत मूरु दोष इल्दे इरतक्कंत व्यक्ति नारायण ओब्बने अंत हेळि वरिसिदळु ನಿಜಾಶ್ಚ ಏಕಾಶ್ರಯಣಶ್ಚ ಏಕಸ್ಮಿನ್ನೇವ ವರ್ತಮಾನಶ್ಚ ಸಂತಶ್ಚ ತಪ ಆದಿ ಗುಣ ಏಷಾಂತೇ ತಥಾ ತೇಷಾಂ ಪುಂಸಾಂ ಆಶ್ರಯಂ ಎಲ್ಲ ಗುಣಗಳಿಗೂ ನೆಲೆಯಾದವನು ನಾರಾಯಣ ಅಂತ ಆಶ್ರಯಿಸಿದರು. ನಿಜ ನಿಜತ್ವಾತ್ ಏಕಾಶ್ರಯಿತ್ವ ನಿಜ ಅಂದರೆ ನಿಜಂ ಆತ್ಮೀಯ ನಿತ್ಯಯೋ ಆತ್ಮೀಯಾಗಿರೋದೊಂದು ನಿತ್ಯ ಆಗಿರೋದೊಂದು ಅದಕ್ಕೆ ಹೇಳಿದ್ರು ಮುಕ್ತಿರ್ ನೈಜ ಸುಖಾನುಭೂತಿ ಅಂತ ಪದ ಬಂತು. ನಿಜ ಶಬ್ದಕ್ಕೆ ಏನರ್ಥ ಸುಳ್ಳು ಸತ್ಯ ಅಂತ ಅರ್ಥ ಅಲ್ಲ. ಮೊದಲನೇದೇನದು ಆತ್ಮೀಯ ಅವಂದೇ ಸ್ವರೂಪ ಸುಖ, ಎರಡನೇದೇನದು ನಿತ್ಯ ಸುಖ, ಅದಕ್ಕೆ ನೈಜ ಸುಖಾನುಭೂತಿ ಶಬ್ದಕ್ಕೆ ಅರ್ಥ. ಇತಿ ತತ್ ಅದ್ವೈತಗಳು ಏನು ಅರ್ಥ ಮಾಡಬಹುದು ಸುಳ್ಳು ಸತ್ಯ ಅಂತ ಅರ್ಥ ಇಲ್ಲ, ಅದಕ್ಕೆ ನಿಜ ಶಬ್ದಕ್ಕಿರೋ ಅರ್ಥ ಇಷ್ಟೇ. ನಿಜಂ ಆತ್ಮೀಯಂ ನಿಜಂ ನಿತ್ಯಂ ಎರಡು ಅರ್ಥ ಉಪಯೋಗಿಸ್ತಾರೆ. ಇತಿ ಸತ್ತತ್ತತ್ ಸತ್ತಾ ಪ್ರತತ್ವೇನ ತದಾಶ್ರಯತ್ವ ಯುಕ್ತಂ ಭಕ್ತ್ಯಾದಿ ಸರ್ವಗುಣೈರಪೇಕ್ಷಿತತ್ವ ತತ್ತು ಅನ್ಯಥಾ ಸೌಶೀಲ್ಯಾದಿ ಗುಣ ಇರುವ ಭಕ್ತ್ಯಾದಿ ಸರ್ವಗುಣೈರಪೇಕ್ಷಿತತ್ವ ನತು ಅನ್ಯಥ ಸೌಶೀಲ್ಯಾದಿ ಗುಣ ಇರುವ ಕಶ್ಚನ ಕಾಂಕ್ಷತೆ ಇತ್ಯಸ್ಯ ಅಪವಾದ ಮಾಹ ನಿರಪೇಕ್ಷಮಿತಿ ತರ್ಹಿ ನ ಕಶ್ಚನ ತಸ್ಮಿನ್ ಆಧಾರಂ ಕರೋತಿ ಇತಿ ತತ್ರ ಇಪ್ಸಿತಮಿತಿ. ಮಹಾಲಕ್ಷ್ಮಿ ಕೆಲವರು ಬೇಡೇ ಬೇಡ ತಪಸ್ವಿಗಳಿಗೆ, ಅವರಿಗೆ ಆಧರಣೆ ಇಲ್ಲ ಆ ಬಗ್ಗೆ, ದೇವ್ರು ಹಾಗಲ್ಲ ಲಕ್ಷ್ಮಿ ತನಗೆ ಬೇಡ ಆದರೆ ಅನುಗ್ರಹ ಮಾತ್ರ ಮಾಡ್ತಾನಾದ್ರಿಂದ ಈತ ನನಗೆ ಬೇಕು ಅಂದ್ಕೊಂಡಂತೆ. ಈಪ್ಸಿತಮಿತಿ ಏಷ ಬ್ರಹ್ಮ ಅತಿ ವೃದ್ಧ ತಪತಿ ದಿನಪತಿ ಚಂಚಲೋ ಮಾತರಿಶ್ವ ದಿಗ್ವಾಸ ನೀಲಕಂಠ ತ್ರಿದಶಪತಿ ಅಸೌ ಗರ್ವಿತ ಕ್ಷೀಯತೆ ಅಭ್ಯ ಇತ್ಥಂ ದೇವ್ಯಾ ವಿಚಿಂತ್ಯ ಭ್ರಮರಕುಲಕಲಾ ಗೀತ ಶಬ್ದ ಪ್ರಫುಲ್ಲ ದತ್ತಾಮಾಲಾ ಮುರಾರೇಹೇ ಸುರತರು ಕುಸುಮಾಲಂಕೃತ ಪಾತು ಯುಷ್ಮಾನ್ಯಿತಿ ಪುರಾಣಜ್ಞಾ ವ್ಯಾಚಕ್ಷತೆ. ಮಧ್ಯ ಮಧ್ಯೆ ಇಂಥ ಶ್ಲೋಕ ಬರೀತಾರೆ ಪುರಾಣರು ಅಂತ ಹೇಳ್ತಾರೆ. ಎಲ್ಲಿ ಪುರಾಣ, ಯಾವ ಪುರಾಣ ಅಂತ ಹೇಳಿಲ್ಲ, ನಮಗೆ ಅದು ಸಿಗೋದಿಲ್ಲ. ಇದೆಲ್ಲರೂ ವಿಧಿಷ್ಠ ಏನಾಯಿತು ಎಕ್ಸ್ ವೈ ಜೆಡ್ ಅಂತ ಹೇಳಿತ್ತು. ಸ್ಪೆಸಿಫಿಕ್ ಆಗಿ ಪುರಾಣ ಹೇಳ್ತದೆ ಏಷ ಬ್ರಹ್ಮ ಅತಿವೃದ್ಧ, ಭಾರಿ ಗುಣ ಇದೆ ಬ್ರಹ್ಮದೇವರಲ್ಲಿ, ಅತಿವೃದ್ಧರು ಇವರು. ಅದು ವೃದ್ಧರು ಅಂದರೆ ಏನರ್ಥ, ಅವರಿಗೆ ವಯಸ್ಸು ಬಾಹ್ಯದೇಹ ಇರೋದ್ರಿಂದ ವಯಸ್ಸಾಗುತ್ತೆ ಅಂತ ಅರ್ಥ. ಗೊತ್ತಾಯ್ತು, ಪರಮಾತ್ಮನಿಗೆ ಪ್ರಾಕೃತ ದೇಹನೇ ಇಲ್ಲ ಆದ್ದರಿಂದ ವೃದ್ಧತ್ವ ಬರೋದಿಲ್ಲ. ಏಷ ಬ್ರಹ್ಮ ಅತಿವೃದ್ಧ ತಪತಿ ದಿನಪತಿ, ಅಯ್ಯೋ ಸೂರ್ಯ ಬೇಡ ಭಾರಿ ತಾಪ, ಅದಕ್ಕೆ ಸಂಜ್ಞಾದೇವಿ ಏನು ಮಾಡಿಬಿಡ್ತಾಳೆ ಬಿಟ್ಟೋಗ್ಬಿಡ್ತಾನೆ, ಪ್ರಕೃತಿ ಮಾಡಿಬಿಟ್ಟು ಪ್ರತಿಕೃತಿ ಮಾಡಿಬಿಟ್ಟೋಗ್ಬಿಡ್ತಾಳೆ. ದಿನಪತಿ ಚಂಚಲೋ ಮಾತರಿಶ್ವ, ವಾಯುವನ್ನು ತಗೊಂಡ್ರೆ ಚಂಚಲ ಬರೀ ಸಂಚಾರ ಮಾಡ್ತಿರ್ತಾನೆ ಮಾತರಿಶ್ವ. ದಿಗ್ವಾಸ ನೀಲಕಂಠ, ರುದ್ರದೇವರನ್ನು ಒಪ್ಪಿದರೆ ದಿಗ್ವಾಸ ಕೃತ್ಯವಾಸ ಆದ್ದರಿಂದ ಬೇಡ. ತ್ರಿದಶಪತಿ ಅಸೌ ಗರ್ವಿತ, ಇಂದ್ರದೇವರಿದ್ದಾರಲ್ಲ ತ್ರಿದಶರು ದೇವತೆಗಳು, ತ್ರಿದಶಪತಿ ಅಂದರೆ ದೇವಾಧಿಪತಿ ಇಂದ್ರದೇವರು ಇದ್ದಾರೆ, ಅವರು ಗರ್ವಿತ ಭಾರಿ ಅಹಂಕಾರ, ಕೃಷ್ಣನ ಮೇಲೆ ಮನೆ ಸುರಿಸಿಬಿಟ್ರು ಸಿಟ್ಟು ಬಂದುಬಿಟ್ಟು. ಕ್ಷಪಿತ ಕ್ಷೀಯತೆ ಅಬ್ಜ, ಅಬ್ಜ ಅಂದ್ರೇನು ಚಂದ್ರ, ಅಬ್ಜ ಕ್ಷೀರಸಮಿಟ್ಟು ಚಂದ್ರ ಕ್ಷೀಯತೆ ಅದು ಕ್ಷಯ ಹೊಂತಾನೆ ಎಂದು ಹೇಳಿದ್ದಾರೆ. ಅಜವೇಗ ನಿಷ್ಕೃತಂ ಅಂತೇಳಿ ತಿಂಗಳ ಕಿರಣಗಳನ್ನು ಕಳ್ಕೊತಾನಾದ್ರಿಂದ ಹಾಗೇನೆ ಆತ್ಮ ಉಪಯೋಗ ಇಲ್ಲ. ಕ್ಷೀಯತೆ ಅಬ್ಜ ಇತ್ತಂ ದೇವ್ಯಾ ವಿಚಿಂತ್ಯ, ಈಗ ಪ್ರಧಾನಗಳನ್ನ ಬಿಟ್ಟುಬಿಟ್ಟು ದೇವ್ಯಾ ಮಹಾಲಕ್ಷ್ಮೀ ದೇವಿ ಯೋಚನೆ ಮಾಡಿ ಭ್ರಮರ ಕುಲ ಕಲಾ ಗೀತ ಶಬ್ದ ಪ್ರಫುಲ್ಲ ದತ್ತಾ ಮಾಲಾ ಮಾಲೆಯನ್ನು ಒಯ್ದು ಮುರಾರೇಹೇ ಮುರಾರಿಯಾದ ಶ್ರೀಕೃಷ್ಣನಿಗೆ ಸುರತರು ಕುಸುಮಾಲಂಕೃತ ಪಾತು ಯುಷ್ಮಾನ್, ಸುರತರು ಕುಸುಮಾಲಂಕೃತ ದೇವವೃಕ್ಷಗಳಾದ ದೇವ ಮಂದಾರ ಪಾರಿಜಾತ ಆದ ಅಲಂಕೃತಗಳಾದ ಮಹಾಲಕ್ಷ್ಮೀ ದೇವಿ ಒಂದರ್ಥ, ಅಥವಾ ಮಾಲೆಯಲ್ಲಿ ಏನೇನು ಕಟ್ಟಿದ್ದಾರೆ ಪಾರಿಜಾತ ಮಂದಾರಾದಿ ಹೂಗಳು ಕಟ್ಟಿರ್ತಕ್ಕಂಥ ಮಾಲೆಯನ್ನು ಹಾಕ್ತಾ ಇದ್ದಾಳೆ. ಇಲ್ಲೊಂದು ಸರಸ್ಯ ಭ್ರಮರ ಕುಲ ಕಲಾಗೀತ ಶಬ್ದ ಪ್ರಫುಲ್ಲ, ಅದು ಹೇಗಿತ್ತು ಅಂತ ಕೇಳಿ ಈ ಗುಂಗುಡ್ತಾ ಅದರಲ್ಲಿ ದುಂಬಿಗಳೆಲ್ಲ ಝಂಕಾರ ಮಾಡ್ತಾ ಇವೆ ಅಂಥ ಮಾಲೆಯನ್ನು ಹಾಕಿದ್ಲು. ಅಂದರೆ ಅದು ಯಾವುದೋ ಹಳೆ ಕಾಲ ಇಟ್ಕೋಕೂತಿದ್ರು ಸ್ಟಾಕ್ ಓಲ್ಡ್ ಸ್ಟಾಕ್ ಹಾಕಿದ್ರು ಅಂತಲ್ಲ, ಫ್ರೆಶ್ ಆಗಿತ್ತು ಅಂತ ಹೇಳಬೇಕಾಗಿದೆ. ಭ್ರಮರ ಕುಲ ಕಲಾಗೀತ ಶಬ್ದ ಪ್ರಫುಲ್ಲ ಅರಳಿದ ಮಾಲೆ, ದೇವ ಪುಷ್ಪಗಳ ಮಾಲೆ, ಅದನ್ನು ಮುರಾರೇಹೇ ದತ್ತ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಟ್ಲು ಅಂತ ಹೇಳ್ತಾರೆ. ಏಷ ಬ್ರಹ್ಮ ಅತಿವೃದ್ಧ ತಪತಿ ದಿನಪತಿ ಚಂಚಲೋ ಮಾತರಿಶ್ವ ದಿಗ್ವಾಸ ನೀಲಕಂಠ त्रिदशपतिरसौ गर्वितः क्षीयतेभ्यः इत्थं देव्या विचिन्त्य भ्रमरकुलकुला गीतशब्दप्रफुल्ला दत्ता माला मुरारेः सुरतरकुसुमालङ्कृता पातु युष्मान् इति पुराणज्ञा व्याचष्ठते. मन्दिरमात् एवं गुणान् येन सूतो यस्यतं निजः स्वं यावद् ಹೌದು. ಇದು ನಾಲ್ಕೇ ಶ್ಲೋಕನೇ ಅಷ್ಟು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಬಿಜೇಶ್ವರ ವ್ಯಾಖ್ಯಾನ ಎಲ್ಲದನ್ನ ಮುಂದುವರಿಸಿದ್ದಾರೆ ಹಾಗೆ. ಏನ ಯತ ಅವರ್ಧ ಎಂತ ಹೌದು ಅದಕ್ಕೆ ಅಲ್ಲೆಲ್ಲ ಹೇಳ್ತಾರವರು. ಇಲ್ಲ ಇಲ್ಲ, ತನ್ನ ಮಕ್ಕಳ ಕೊಂದೆ ತಾನೇ ಹೇಳುವುದಕ್ಕೆ, ತಾನು ಹೇಳಬಾರದು ಅಂತ ಹೆಸರು ಹೇಳದೇನೆ ಜನರಲ್ ಆಗಿ ಹೇಳಿದ್ರು ಅಂತ ಹೇಳ್ತಾರೆ. ಇದನ್ನ ಹೊಸ ಅರ್ಥ ಯಾಕೆ ಹೆಸರು ಹೇಳಬೇಕು ಕಾರಣ ಅದು. ತಸ್ಯಾಂ ಸದೇಶೇ ಉಶತೀಂ ನವಕಂಜಮಾಲಾಂ ಮಾದ್ಯತ್ ಮಧುರಥ ವರೂಥ ಕಿರೋಪಘುಷ್ಟಾಂ ತಸ್ಥೌ ನಿವೀಯ ನಿಕಟೇ ತದುರಸ್ವಧಾಮ ಸವ್ರೀಡ ಹರಾಸ ವಿಕಸನ್ ನಯನೇನ ಭೀತಾ. ತಸ್ಯ ಅಂಸದೇಶೇ ಉಶತೀಂ ನವಕಂಜಮಾಲಾಂ, ಕಂಜ ಅಂದ್ರೆ ಕಮಲ, ಹೊಸದಾದ ಕಮಲಗಳ ಮಾಲೆಯನ್ನ. ತಸ್ಯ ಅಂಶ ದೇಶೆ ಉಶತಿ, ಅತ್ಯಂತ ಪ್ರಿಯವಾದಂತಹ ಇಷ್ಟವಾದಂತಹ ಆ ಮಾಲೆಯನ್ನ ತಸ್ಯ ಶ್ರೀಹರಿಯ ಅಂಶ ದೇಶೆ ಭುಜದ ಮೇಲೆ ಹಾಕಿಬಿಟ್ಟು. ಎಂಥ ಮಾಲೆ ಮತ್ತೆ? ಮಾದ್ಯನ್ ಮಧುರಥ ವರೂಥ ಗಿರೋಪಹೃಷ್ಟಾಂ. ಮಾದ್ಯನ್ ಸಂತೋಷದಿಂದ ಕೂಡಿದಂತಹ, ಮಧುರಥ ಮಧುರಥ ಮಧುಕರಗಳು ಅವುಗಳ, ವರೂಥ ಅಂತ ಹೇಳಿದರೆ ಗುಂಪು, ಅವುಗಳ ಗಿರ ಅಂದರೆ ಚಿಂಕಾರ ಧ್ವನಿ, ಅದರಿಂದ ಉಪಹೃಷ್ಟಾಂ ತುಂಬಿದ್ದಂತಹ ಆ ಮಾಲೆಯನ್ನ ದೇವರ ಕಂಠದಲ್ಲಿ ಹಾಕಿದರು. ತಸ್ಥೌ ನಿವೀಯ ನಿಕಟೆ ಅಂತ ಹಾಕಿಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಬಿಟ್ರು. ತದುರ ಸ್ವಧಾಮ ಸವ್ರೀಡ ಹಾಸ ವಿಕಸನ್ ನಯನೇನ ಭೀತಾ. ಎಲ್ಲಿ ನಿಂತ್ಕೊಂಡಂತೆ? ಪರಮಾತ್ಮನ ವಕ್ಷಸ್ಥಳದಲ್ಲೇ ಕೂತು ಬಿಟ್ಟಂತೆ. ಅದಕ್ಕೆ ತನ್ನ ಮನೆಯದು ಸ್ವಧಾಮ, ತನ್ನ ಮನೆಯಾದ ವಕ್ಷಸ್ಥ ನೆಲೆಸಿಬಿಟ್ಟಳು. ಸವ್ರೀಡ ಹಾಸ ವಿಕಸನ್ ನಯನೇನ ಭೀತಾ. ಇಷ್ಟಾದ್ರೂ ಮಹಾಲಕ್ಷ್ಮಿಗೆ ಭಯ ಅಂತ ದೇವರನ್ನ ಕಂಡ್ರೆ. ಎಂಥ ಭಯ ಅದು? ಗೌರವದ ಭಯ. ಗೌರವದ ಭಯ ಬೇರೆ, ದ್ವೇಷದ ಭಯ ಬೇರೆ, ಮತ್ತು ಆಸಕ್ತಿಯ ಭಯ ಬೇರೆ. ದೊಡ್ಡವ್ರನ್ನ ಕಂಡಾಗ ಎಂಥ ಭಯ ಇರಬೇಕು? ಯಾವಾಗಲೂ ಗೌರವದ ಭಯ ಯಾವಾಗಲೂ ಇರಬೇಕು. ಮಹಾಲಕ್ಷ್ಮಿಗೆ ದೇವರನ್ನ ಕಂಡ್ರೆ ಗೌರವದ ಭಯ ಇದೆ. ಆದರೆ ಭಾಗವತ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರೆ? ಲಕ್ಷ್ಮಿ ಭಾರಿ ಭಯ ಆಯಿತು, ಪ್ರಹ್ಲಾದನ ಕಳಿಸಿದ್ರು ಅಂತ ಹೇಳ್ತಾರೆ. ಆ ಭಯ ಇಲ್ಲ, ಆ ಭಯ ದೋಷ ಅದು, ಗೊತ್ತಾಯ್ತಾ? ಪ್ರಹ್ಲಾದನಿಗೆ ಧೈರ್ಯ, ಲಕ್ಷ್ಮೀ ದೇವಿಗೆ ಅಧೈರ್ಯ ಅಂದ್ಬಿಟ್ರೆ ಅದಲ್ಲ, ಅದು ಹೇಳಬಾರದು. ಆದರೆ ಪತಿ ಎಂಬ ದೃಷ್ಟಿಯಿಂದ ಗೌರವ ಇತ್ತಲ್ಲ, ಅದು ಭಾರಿ ದೊಡ್ಡದು, ಅದಿರಲೇಬೇಕು ಅಂತ ಹೇಳ್ತಾರೆ. ಅದೇ ಭೀಷ ಅಸ್ಮಾತ್ ಉದಯತಿ ಸೂರ್ಯ, ಸೂರ್ಯಾದಿಗಳೆಲ್ಲ ಭಯದಿಂದ ಹುಟ್ಟುತ್ತಾರೆ ಅಂತ ಹೇಳಿದರೆ ಅದು ಸಾತ್ವಿಕ ಭಯ, ಅದಿರಲೇಬೇಕಾದ್ದು ಯಾವಾಗಲೂ. ತಸ್ತ ಅದು ಕೊಲೆಸ್ಟ್ರಾಲ್ ಎಲ್ ಟೈಪ್ ಅಂತ ಹೇಳ್ತಾರಲ್ಲ ಹಾಗೆ. ಒಂದು ಕೆಟ್ಟದೊಂದು ಒಳ್ಳೇದು ಅಂತ ಹೇಳ್ತಾರಲ್ಲ, ಕೆಟ್ಟದಿದ್ದರೆ ಅನಾರೋಗ್ಯಕರ, ಒಳ್ಳೇದಿದ್ದರೆ ಆರೋಗ್ಯಕ್ಕೆ ಬೇಕಿಲ್ಲದ್ರೆ ಮನುಷ್ಯ ಇರಲಿಕ್ಕೆ ಆಗೋದಿಲ್ಲ, ಬೇಕೇ ಬೇಕದು. ತಸ್ಥೌ ನಿವೀಯ ನಿಕಟೇ ತದುರ ಸ್ವಧಾಮ ಸವ್ರೀಡ ಹಾಸ ವಿಕಸನ್ ನಯನೇನ ಭೀತಾ. ತಸ್ಯ ಹರೇರಂಸೇ ಮಾಲಾಂ ನಿವೀಯ ನಿಧಾಯ ತಸ್ಥೌ ವಿತಿ ಅನ್ವಯ ಉಶತೀಂ ಇಷ್ಟ ಸಾಧನೀಭೂತಾಂ ಕಾಂತಾಂ ವಾ ವೀಡಿಯ. ಅತ್ಯಂತ ಪ್ರಿಯವಾದ ಮಾಲೆ. ವೀಡಯ ಸಹ ವರ್ತಮಾನ ಸವ್ರೀಡ ಸಚಾಸೋ ಹಾಸಶ್ಚ ಸವ್ರೀಡ ಹಾಸ. ಒಂದು ಕಡೆ ನಾಸಿಕೆ, ಇನ್ನೊಂದು ಕಡೆ ಮಂದಹಾಸ, ಎಲ್ಲರಿಂದ ಕೂಡಿರತಕ್ಕಂತಹ. ತೇನ ವಿಕಸಿತ ನೇನೇನ ಸಸ್ಯಾಧಾಮ ತಸ್ಯ ಹರೇಹೇ ಉರಹ ಪಶ್ಯಂತೀತಿ ಶೇಷ ಭೀತ ಶರೀರ ಕಂಪೋಪೇತ ಅಯಂಚ ಶೃಂಗಾರ ವಿಶೇಷ. ಈ ಶೃಂಗಾರ ಇದಿರಲೇಬೇಕಾದದ್ದು ಇದೆ. ಅನಾದ್ಯನಂತ ಕಾಲಂ ವಿಷ್ಣುಮೇ ವಾಶ್ರಿತ ರಮ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುತ್ವ ಇತರಾಂಚ. ಹೌ, ತಾತ್ಪರ್ಯದ ವಾಕ್ಯ ಇದು. ಸುಮ್ಮನೆ ಓದಿದ್ರು, ಒಂದು ಪ್ರಶ್ನೆ ಬಂತು. ಲಕ್ಷ್ಮೀನಾರಾಯಣರಿಗೆ ಮದುವೆ ಆಗಿದ್ದಿಲ್ಲ, ಇವತ್ತು ಮದುವೆ ಆಯಿತು. ಆ ಮೊದಲು ಆ ದಂಪ ಅವರಿಬ್ಬರು ಕೂಡ ಇವರು ಕನ್ಯೆ ಆತ ವರ ಹಾಗೇ ಇದ್ದರು, ದಂಪತಿಗಳು ಆಗಿರಲಿಲ್ಲ ಅಂತ ಹೇಳ್ಕೊಳಕ್ಕೆ ಹೋಗಬೇಡಿ. ಅನಾದ್ಯನಂತ ಕಾಲಂ ವಿಷ್ಣುಮೇವ ಆಶ್ರಿತಾರಮ, ನಿತ್ಯ ದಂಪತಿಗಳವರು. ಆದರೆ ಅನ್ಯೇಷಾಂ ಜ್ಞಾಪನಾರ್ಥಾಯ, ಉಳಿದವರಿಗೆ ತಿಳಿಸ್ಕೊಡೋದಕ್ಕೋಸ್ಕರ ಒಂದು, ಸರಿ ಮೋಹನಕ್ಕೋಸ್ಕರ ಒಂದು. ದೋಷಾನುತ್ವ ಇತರಾಂಚ, ಇತರನ್ನ ತಾನು ಯಾತಕ್ಕೆ ಮದುವೆ ಆಗೋದಿಲ್ಲ ಅಲ್ಲ, ಯಾತಕ್ಕೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ಕೊಟ್ಟರು ಅಂತ. ಉಳಿದವರ ಜೊತೆ ಯಾತಕ್ಕೆ ಇರೋದ ದೋಷ ಇದೆ, ಆದ್ದರಿಂದ ಇರೋದಿಲ್ಲ, ದೇವರು ಗುಣಪೂರ್ಣನಾದ್ರಿಂದ ಇದ್ದೇನೆ ಅಂತ ಹೇಳಿ. ಇದನ್ನೆಲ್ಲ ಹೇಳೋದಕ್ಕೆ ಟೀಕಾರ ಏನಂತ ಶುರು ಮಾಡ್ತಾರೆ? ಶ್ರೀಹಪ್ಪತ್ತೆ ಅಂತ ಶಿರಸ್ದಾನ. ಆ ಶ್ರೀಕಾರ ಭಾಗವತಕ್ಕೆ ತಾತ್ಪರ್ಯಕ್ಕೇನು ಬರೆದಿಲ್ಲ, ಆ ವಾಕ್ಯದಲ್ಲೇ ತಾತ್ಪರ್ಯ. ಇದು ಲಕ್ಷ್ಮೀ ಸ್ವಯಂವರದ ಕಥೆ. ಶ್ರೀಹಪ್ಪತ್ತೆ ಲಕ್ಷ್ಮೀದೇವಿಯ ಪತಿಯಾದ ಅಂದರೆ ಗುಣಪೂರ್ಣನಾಗಿರಲೇಬೇಕು ಅಂತ ಅರ್ಥ. ಗುಣಪೂರ್ಣ ಶಬ್ದದ ಅರ್ಥ ಅದು. ಅವ್ರೇನು ಹೇಳಿದ್ದೆ, ಉಳಿದವರು ಗುಣಪೂರ್ಣರಲ್ಲ, ದೋಷ ಹೊಂದಿದವರು ಅಂತ ಹೇಳಿಬಿಟ್ಟು ಗುಣಪೂರ್ಣ ನಾರಾಯಣ ಅಂತ ಹೇಳಿ ಮದುವೆ ಆಗಿದ್ದರಿಂದ, ಹಾರ ಹಾಕಿದ್ದರಿಂದ ಶ್ರೀಹಪ್ಪತ್ತೆ ಅನ್ನೋ ಪದ ದೋಷ ದೂರತ್ವ ಗುಣಪೂರ್ಣತ್ವ ಹೇಳುತ್ತೆ ಅಂತ ಅರ್ಥ. ಆ ಅಷ್ಟಿತ್ಕೊಂಡು ಬರೋದು ಬರೀ ರಶ್ಮಿ ಗಂಡ ಅಂತ ಹೇಳಿ ತಾತ್ಪರ್ಯ ಅಲ್ಲ, ಗುಣಪೂರ್ಣತ್ವಲ್ಲಿ ತಾತ್ಪರ್ಯ. ಲಕ್ಷ್ಮೀದೇವಿ ಮೆಚ್ಚಬೇಕಾದ್ರೆ ದೋಷ ಇದ್ರೆ ಮೆಚ್ಚೋದಿಲ್ಲ ಅವರು. ಅದರಿಂದಾಗಿನೇ ದೋಷರಹಿತ ರವಶರಾಹಿತ್ಯವನ್ನು ಹೇಳೋದಕ್ಕೆ ಹೇಳ್ತಾರೆ. ಇವರು ಒಪ್ಪಿದ್ದಾರೆ ಅಂದಮೇಲೆ ಆ ವ್ಯಕ್ತಿ ಹಾಗಿರೋ ಸಾಧ್ಯತೆ ಇಲ್ಲ ಅಂತಾರಲ್ಲ, ಹಾಗೆ ಇಂಥವ್ರ ಸರ್ಟಿಫೈ ಮಾಡಿದ ಮೇಲೆ ದೋಷ ಇರೋ ಚಾನ್ಸ್ ಇಲ್ಲ. ಅದು ಡಾಕ್ಟರ್ ಯಾರೋ ರೋಗ ಇಲ್ಲ ಅಂತ ಹೇಳ್ತಾರೆ, ಒಪ್ಪೋದಿಲ್ಲ. ವೈದ್ಯರು ಹೇಳಿದ ಒಪ್ಪಲೇಬೇಕಾಗುತ್ತೆ, ಅದು ಕಾಂಪಿಟೆಂಟ್ ಅಥಾರಿಟಿ. ಮಹಾಲಕ್ಷ್ಮಿ ಯಾರವರು? ಮೋಸ್ಟ್ ಕಾಂಪಿಟೆಂಟ್ ಅವರು. ದೋಷ ಇಲ್ಲ ಅಂತ ಹೇಳೋದಕ್ಕೆ, ಗುಣ ಇದೆ ಅಂತ ಹೇಳೋದಕ್ಕೆ ಮೋಸ್ಟ್ ಕಾಂಪಿಟೆಂಟ್. ಅವರೇ ಹೇಳಿದ ಮೇಲೆ ಇನ್ನು ನಾರಾಯಣಂ ಗುಣ ಈ ಸರ್ವ ಇರುವುದಿಲ್ಲ ಅಂತ ಒಪ್ಪಲೇಬೇಕು ಅಂತ ಅರ್ಥ. ಶ್ರೀ ಸೈ ಸ್ವಾ ಪ್ರಜಾ ತಸ್ಯಾಂ ಸದೇಶೇ ಸ್ವಶ್ಯಾ ಸ್ತ್ರೀಯಸ್ತ್ರಿ ಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇ ಶ್ರೀ ಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ ಸ್ಥಿತ ಏಧಯತ ಸಾಧಿಪತೀನ್ ತ್ರಿಲೋಕಾನ್. ಪರಮಾತ್ಮನ ವಕ್ಷಸ್ಥಳವನ್ನು ನೋಡಿದರು, ಪರಮಾತ್ಮ ಅವರು ಸ್ವೀಕಾರ ಮಾಡಿ ಕೂಡಿಸ್ಕೊಂಡ್ಬಿಟ್ಟ ವಕ್ಷಸ್ಥಳದೊಳಗೆ. ಮನೆ ತುಂಬಿಸ್ಕೊಂಡ್ಬಿಡೋದು ಅಂತಾರಲ್ಲ, ಹಾಗೆ ಮಾಡಿದ ಪರಮಾತ್ಮ ಮನೆ ಸೇರಿಸ್ಕೊಂಡ್ಬಿಟ್ಟ. ಸ್ವಶ್ಯಾಹ ಸ್ತ್ರೀಯಃ ತ್ರಿಜಗತಃ ಜನಕಃ ಜನನ್ಯಾಹ. ಮೂರು ಲೋಕದ ಜನಕ ಈತ, ಮೂರು ಲೋಕದ ತಾಯಿ ಆಕೆ. ವಕ್ಷೋ ನಿವಾಸ ಮಕರೋತ್, ವಕ್ಷಸ್ಥಳದಲ್ಲಿ ನಿವಾಸವನ್ನು ಕಲ್ಪಿಸಿಕೊಟ್ಟ. ಯಾರು? ಪರಮಂ ವಿಭೂತೇ. ಪರಮಂ ವಿಭೂತಿ ಅಂದರೆ ಮಹಾಲಕ್ಷ್ಮಿ. ಶ್ರೀಹಿ ಸ್ವಹ ಪ್ರಜಾ ಸಕರುಣೇನ ರೀಕ್ಷಣೇನ. ಮಹಾಲಕ್ಷ್ಮಿಯಲ್ಲಿ ಕೂತು ಎಲ್ಲ ತನ್ನ ಭಕ್ತರನ್ನು ಕರುಣೆಯಿಂದ ನೋಡ್ತಾ ಇದ್ದಾರಂತೆ. ಎತ್ರ ಸ್ಥಿತ ಅಲ್ಲಿ ಇದ್ಕೊಂಡೇ ಐದಯತ ಸಾಧಿಪತಿ ತ್ರಿಲೋಕ, ಮೂರು ಲೋಕಗಳನ್ನು ಅಧಿಪತಿಗಳನ್ನು ಎಲ್ಲರನ್ನೂ ಕೂಡ ಅಲ್ಲಿ ಇದ್ಕೊಂಡು ಕಾಪಾಡ್ತಾ ಇದ್ದಾರೆ ಮಹಾಲಕ್ಷ್ಮಿ ದೇವಿ. ಪರಮಾತ್ಮನ ವಕ್ಷಸ್ಥಳ ನೆಲೆಸಿದ್ದಾರಾದ್ರಿಂದ ಅವರಿಗೆ ಎಲ್ಲ ಸಾಮರ್ಥ್ಯನೂ ಇದೆ, ದೇವರಿಗೆ ಶ್ರೀಪತಿತ್ವ ಇದೆ ಎಂಬುದನ್ನು ಸ್ಪಷ್ಟ ಮಾಡಿಸಿದರು. ಅದಿಷ್ಟು ಇದು ಯಾವುದು ಕಲ್ಯಾಣ? ಲಕ್ಷ್ಮೀ ಸ್ವಯಂವರ. ಶಂಖ ಸೂರ್ಯ ಮೃದಂಗಾನಾಂ ವಾಜಿತ್ರಾಣಾಂ ಪೃಥಕ್ ಸ್ವನಃ ದೇವಾನುಗಾನಾಂ ಸಸ್ತ್ರೀಣಾಂ ನೃತ್ಯತಾಂ ಗಾಯತಾ ಬಹು. ಆಗ ನರ್ತನ ಮಾಡ್ತಿದ್ದಾರೆ ದೇವತೆಗಳು, ಗಾನ ಮಾಡ್ತಾ ಇದ್ದಾರೆ. ಶಂಖ ಸೂರ್ಯ ಮೃದಂಗಗಳ ವಾದ್ಯ ಬರ್ತಾ ಇದೆ. ವಾಜಿತ್ರಗಳು ಅಂದರೆ ವಾದ್ಯಗಳು, ಪ್ರತ್ಯೇಕ ಪ್ರತ್ಯೇಕ ಧ್ವನಿಗಳು ಕೇಳಿಸ್ತಾ ಇದೆ. ದೇವಾನುಗಮನ ಗಂಧರ್ವರು, ಗಂಧರ್ವರು ಅಪ್ಸರಿಯರೇ ಎಲ್ಲ ಕೂಡ ಲಕ್ಷ್ಮೀ ಸ್ವಯಂವರದ ಕಾಲಕ್ಕೆ ಗಾಯನ ನರ್ತನಾದಿಗಳನ್ನು ಮಾಡಿದರು. ಬ್ರಹ್ಮ ರುದ್ರ ಅಂಗಿರೋ ಮುಖ್ಯಾಹ ಸರ್ವೇ ವಿಶ್ವಸೃಜೋ ವಿಭುಂ ಈಳಿರೇ ಅವಿತಥೈರ್ ಮಂತ್ರೈಹಿ ತಲ್ಲಿಂಗೈಹಿ ಪುಷ್ಪವರ್ಷಿಣಃ. ಆಗ ವೇದ ಮಂತ್ರಗಳಿಂದ ಬ್ರಹ್ಮದೇವರು, ರುದ್ರದೇವರು, ಅಂಗಿರಸ್ಮದರಾದ ಮುನಿಗಳು ಎಲ್ಲರೂ ಸಹ ಪ್ರಜಾಪತಿಗಳು ಕೂಡ ಅವಿತಥೈಹಿ ಮಂತ್ರೈಹಿ, ಎಂದು ವ್ಯರ್ಥವಾಗದ ಮಂತ್ರಗಳು ಅಂತ ಹೇಳಿದರೆ ಒಂದು ಸಾರ್ಥಕ ಮಂತ್ರಗಳು, ಒಂದು ವೇದೋಕ್ತ ಮಂತ್ರಗಳಿಂದ ದೇವರನ್ನು ಪುಷ್ಪವೃಷ್ಟಿ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಶ್ರೀಯಾ ವಿಲೋಕಿತ ದೇವಾ ಸಪ್ರಜಾಪತಯ ಪ್ರಜಾ ಶೀಲಾದಿ ಗುಣ ಸಂಪನ್ನಾ ದೇವಿರೇ ನಿರ್ವೃತಿಂ ಪರಾಂ. ಆಗ ಮಹಾಲಕ್ಷ್ಮಿ ದೇವಿಯ ಕರುಣೆಯ ನೋಟಕ್ಕೆ ಒಳಗಾದಂತಹ ದೇವಾ ದೇವತೆಗಳು, ಸಪ್ರಜಾಪತಯ ಪ್ರಜಾಪತಿಗಳ ಸಮೇತರಾದ ದೇವತೆಗಳು, ಪ್ರಜಾ ಜನಗಳು, ಶೀಲಾದಿ ಗುಣ ಸಂಪನ್ನಾ ಶೀಲಾದಿ ಗುಣಗಳಿಂದ ಸಂಪನ್ನರಾಗಿಬಿಟ್ಟು ಪರಾಂ ನಿರ್ವೃತಿ ಲೇಭಿರಿ, ಅತ್ಯಂತ ಸುಖವನ್ನು ನೆಮ್ಮದಿಯನ್ನು ಕಂಡು ಲಕ್ಷ್ಮೀನಾರಾಯಣರ ಸ್ವಯಂವರವಾದಾಗ ಇಡೀ ಜಗತ್ತಿಗೆ ಸಂತೋಷವಾಯಿತು ಅಂತ ಹೇಳ್ತಾರೆ. ನಿಸ್ಸತ್ವ ಲೋಲುಪ ರಾಜನ್ ನಿರುದ್ಯೋಗ ಗತತ್ರಪಾಹ ಯದಾ ಚೋಪೇಕ್ಷಿತ ಲಕ್ಷ್ಮಿ ಆಭೂರು ದೈತ್ಯದಾನವಾಹ. ದೈತ್ಯದಾನ ಡಿಸಪಾಯಿಂಟ್ ಆಗಿಬಿಟ್ರು. ಲಕ್ಷ್ಮಿ ಅವ್ರ ಕಡೆ ನೋಡಿ, ಬರೀ ಇವ್ರ ಕಡೆ ಮಾತ್ರ ನೋಡ್ತಿದ್ದಾರೆ ಭಕ್ತರು, ಯೋಗ್ಯ ದೇವತೆಗಳಲ್ಲಿ ಮಾತ್ರ ನೋಡ್ತಾ ಅನುಗ್ರಹ ಮಾಡ್ತಿದ್ದಾರೆ, ಅವ್ರ ಕಡೆ ನೋಡ್ತಾ ಇಲ್ಲ. ಅವರೆಲ್ಲ ಡಲ್ ಆಗಿ ಹೋಗಿಬಿಟ್ರು, ತಮಗೆ ಲಕ್ಷ್ಮಿ ಸಿಗೋದಿಲ್ಲ ಅಂಥೇಳಿ, ತಮ್ಮ ಸಂಪತ್ತು ಬರೋದಿಲ್ಲ, ದುಃಖ ಪಡ್ತಾ ಇದ್ದಾರೆ ಅಂಥೇಳಿ ಮುಂದುವರಿಸ್ತಾ ಇದ್ದಾರೆ. ಅಥಾಸಿ ಇದೆಲ್ಲ ಮತ್ತೆ ಇವನ್ನ ಸಮುದ್ರ ಮಾತ್ರ ಮುಂದುವರಿತಾರೆ, ಮತ್ತೆ ಈಗ ಇದಾದ್ಮೇಲೆ ಏನಾಯಿತು ಅಂತ ಮುಂದುವರಿಸ್ತಾರೆ. ದೇವತೆಗಳು ಈ ಲಕ್ಷ್ಮೀ ಸ್ವಯಂವರದಿಂದ ಭಾರಿ ಸಂತೋಷ ಹೊಂದಿದರು. ದೈತ್ಯರೆಲ್ಲ ಉಪೇಕ್ಷಿತ ಲಕ್ಷ್ಮ್ಯಾಹ ಏನಾದ್ರು ಗತತ್ರಪಾಹ ಬಭುವು ನಿರುದ್ಯೋಗ ಬಭುವು ಲೋಲುಪಾಹ ಬಭುವು ನಿಸ್ಸತ್ವಾಹ ಬಭುವು ಶಕ್ತಿಹೀನರಾಗಿ ಸಂಪತ್ತಿಹೀನರಾಗಿ ಕೊರಗ್ತಾ ಇದ್ದಾರೆ. ಲಕ್ಷ್ಮೀ ಸ್ವಯಂವರದ ಇಂಪ್ಯಾಕ್ಟ್ ಏನು ಅಂತ ಹೇಳ್ತಾರೆ. ಇನ್ನು ಮುಂದೆ ಒಂದೇನೇ ಹುಟ್ಟಿದ್ರು ಮುಂದುವರಿಸ್ತಾ ಹೋಗ್ತಾರೆ. ಅದು ನಾಳೆ ಅಲ್ಲ, ನಾಡಿದ್ದು ಕಂಟಿನ್ಯೂ ಆಗುತ್ತೆ. ನಾಳೆ ಸಾಧನೆ 6:40 ಅಷ್ಟೊಳಗೆ ಮಾಡಬೇಕು. 6:40 ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನಿಧಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.